ಕಾಲ್ದವಾಗಿರುತ್ತೆ, ಸ್ವಲ್ಪ ಆರಯ ತುಳಿ ಅಂತ ಕರೀತಾರೆ, ಅವಾಗ ಒಯ್ಯೋದಿಲ್ಲ, ಥ್ಯಾಂಕ್ಸ್ ಹೇಳ್ತಾರೆ. ಸುಮ್ ಸುಮ್ಮನೆ ತುಳಿದ್ರೆ ಹೊಡಿತಾರೆ, ಸ್ವಲ್ಪ ಕಾಲ್ದವಾಗಿದೆ ತುಳಿ ಅಂತ. ಖಾಲಿ ತುಳಿ ಅದು ಕೂಡ ಖಾಲಿ ತುಳಿತಾರಾಗ ಆಮೇಲೆ ತುಳಿಸ್ಕೊಂಡ್ಬಿಟ್ಟು ತುಂಬಾ ಒಳ್ಳೇದು ಮಾಡಿ ಉಪಕಾರ ಆಯ್ತಯ್ಯ ಅಂತ ಹೇಳ್ತಾರೆ. ಯಾಕೆ ಹೇಳಿದ ಮೇಲೆ ದೋಷ ಅಲ್ಲ, ಹೇಳಿದ್ರೆ ಆಫೀಸ್ ಗಟ್ಟೆ ಹೇಳದೆ ಹೋದರೆ ಹೇಳಿ ಹೋಗಿಬಿಟ್ಟು ಲೇಟ್ ಆಗುತ್ತಾರೆ ಪರವಾಗಿಲ್ಲ, ಹಾಗೆ ಹೋದರೆ ಲೀವ್ ಹಾಕು ಅಂತ ಹೇಳುತ್ತಾರೆ. ಅದು ಹೇಳಿದ್ದಕ್ಕೊಂದು ಮಹತ್ವ ಇದೆ, ನಾವು ಕೇಳ್ತಾ ಇದ್ದೇವಲ್ಲ, ಅದನ್ನು ಪಾಪ ಬರೋದಿಲ್ಲ, ನಮ್ಮನ್ನು ಹುಟ್ಟಿದ ತಕ್ಷಣ ಕೊಂದು ಬಿಡು ಅಲ್ಲ, ಅದೇನೋ ಸರಿನೇ, ಈಗೇನೋ ಹೇಳ್ತೀರಿ, ಪಾಪ ಬರದೇ ಇರಬಹುದು, ಸಿಟ್ಟು ಬರುತ್ತೆ ನಿಮ್ಗೆ ಆಮೇಲೆ, ಕೊಂದು ಬಿಟ್ಲಲ್ಲ ಇವಳು ಅಂತ ಸಿಟ್ಟು ಬರುತ್ತಲ್ಲ ಅಂತ ಕೇಳಿದರೆ, ಮನುಷ್ಯನ ಸ್ವಭಾವ ಅದು, ಹೇಳಿದ್ರೆ ಸಿಟ್ಟು ಪಡ್ಕೋತಾರೆ ಮನುಷ್ಯ. ರಾತ್ರಿ ಮಲಗಬೇಕಾದ್ರೆ ಹೇಳ್ತಾನೆ, ಬೆಳಿಗ್ಗೆ 8 ಕೆಬ್ಬಿಸಿಬಿಡು ಅಂತೇಳಿ, 4 ಕೆಬ್ಬಿಸೋರು ಅಂತ ಯಾರೂ ಇಲ್ಲ, 4 ಕೆಬ್ಬಿಸೋದು ಅಂದರೆ 8 ಕೆದ್ರೆ ಬಹಳ ಪುಣ್ಯ ಇದ್ದಾಗ ಲೆಕ್ಕ, ಅಂದರೆ 8 ಕೆಬ್ಬಿಸ್ತವ್ರು ಎಷ್ಟು ಕೇಳ್ತದೆ ಲೆಕ್ಕ ಹಾಕ್ಬೇಕು ಅವರು. ಬೇಗ ಎಬಿಸು 8 ಅಂತ ಹೇಳಿದ್ರೆ ಹಾಗೆ ಬಿಟ್ಟರೆ 9, 10, 11 ಲೆಕ್ಕನೇ ಇಲ್ಲ, ಅದು ಬೇಗ ಎಬಿಸು ಅಂತಾರೆ. ಅಕಸ್ಮಾತ್ ಎಬ್ಬಿಸ್ಬಿಡ್ತಾರೆ ತಿಳ್ಕೊಳ್ಳಿ, ಮೊದಲು ಅವನನ್ನು ಸುಟ್ಟು ಹೋಗ ನೋಡ್ತಾರೆ, ಯಾಕೆ ಎಬ್ಬಿಸ್ತಿ ಅಂತ ಕೇಳ್ತಾರೆ. ನೀನು ಹೇಳಿದ್ದೆ ಅಲ್ಲ ಅಂದರೆ ಮಗಳು ಒಂದಷ್ಟು ಬೆಲಿ ಬಿಡ್ತಾರೆ, ಮತ್ತೆ ಅಷ್ಟೇ ಬಿಡೋದಲ್ಲ. ಎಬ್ಬಿಸೋದಂದ್ರೆ ವಿಶ್ವಪ್ರಯ ಕುಂಭಕರ್ಣರು ಎಬ್ಬಿಸಿದ್ದು ಎಷ್ಟು ಕಷ್ಟಪಟ್ಟರಲ್ಲ, ಅದು ನೆನಪು ಮಾಡ್ಕೊಂಡ್ಬಿಟ್ರೆ ಮಲಿದವ್ರು ಎಬ್ಬಿಸೋದು ಸುಲಭ ಅಲ್ಲ. ಅದು ಒಂದು, ಅದಕ್ಕೇನು ಮಾಡಬೇಕು, ಈಗೇನೋ ಹೇಳ್ತೀರಿ ಆಮೇಲೆ ಸಿಟ್ಟು ಮಾಡ್ಕೊಂಡ್ರೆ ನೀವೀಗ ವರ ಕೊಟ್ಟರೆ, ಸಿಟ್ಟು ಮಾಡ್ಕೊಂಬೋದಿಲ್ಲ ಅಂತ ವರ ಕೊಟ್ಟರೆ, ಸಿಟ್ಟು ಮಾಡ್ಕೊಂಬೋದಿಲ್ಲ, ನೀನು ಪಾಪನೂ ಬರೋದಿಲ್ಲ, ನಮ್ಮನ್ನೆಲ್ಲ ನೀನು ಹೆರಬೇಕು ಕೊಂದು ಬಿಡಬೇಕು ಹಾಗಂತಾಳೆ. ನನಗೊಂದು ವರ ಕೊಟ್ಟರೆ ಮಾಡ್ತೇನೆ ಅಂತ ಹೇಳ್ತಾರೆ. ಕೆಲಸ ಏನು ಅಂದರೆ, ನಾವು 8 ಜನನು ಕೊಲ್ಲೋದಿಲ್ಲ, ಒಬ್ಬನಾರು ಉಳಿಬೇಕು ನೀವು ಅದರಲ್ಲಿ, ಒಬ್ಬನು ಉಳಿಬೇಕು, ತುಂಬ ದೀರ್ಘಾಯುಷಿಯಾಗಬೇಕು, ಒಳ್ಳೆ ಕೀರ್ತಿಶಾಲಿ ಆಗಬೇಕು, ಆ ರೀತಿ ವರ ಕೊಡೋದಾದರೆ ಕೊಲ್ತೇನೆ. ಎಲ್ಲರನ್ನೂ ಕೊಲ್ಲೋದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಲ ಅವ್ರಾಗಲಿ, ಅವ್ರಿಗೆ ಬೇಕಾಗಿತ್ತು ಅದು ಒಂದು ಕೊನೆಯನ್ನು ಉಳಿಬೇಕಲ್ಲ, ಹೇಗಿದ್ರು ಕೂಡ ಕೊನೆಯನ್ನು ಹೇಗೆ ಉಳಿಬೇಕಲ್ಲ, ಅದಕ್ಕೆ ಹಾಗಂತಾರೆ. ಮೊದಲೇ ಯಾಕೆ ಹಾಗಲ್ಲಿಲ್ಲ ಅಂತ ಕೇಳಿದರೆ, ಇಬ್ಬರು ಉಳಿಲಿ ಅಂತ ಕೇಳ್ತಿದ್ರು. ಆಮೇಲೆ ಎಷ್ಟು ಕೊಡೋದಲ್ಲ, 1 ರೂಪಾಯಿ ಕೊಡು ಅಂತಾರೆ, 1 ರೂಪಾಯಿ 2 ರೂಪಾಯಿ ಕೊಡಿ ಅಂತಾರೆ. ಮನುಷ್ಯನ ಕಾನ್ಸೆಪ್ಟ್ ಚೌಕಾಸಿ ಮಾಡುವ ಪದ್ಧತಿ ಅದು. ಅದಕ್ಕೆ ಎಲ್ಲರನ್ನೂ ಕೊಂದು ಬಿಡಿ ಅಂತ ಹೇಳಿದರೆ ಒಬ್ಬರಾರು ಉಳಿಲಿ ಅಂತ ಕೇಳ್ತಾರೆ. ಸಾಲ ಕೇಳೋನು ಗೊತ್ತೇನೋ, 20,000 ಕೇಳ್ತಾನೆ, ಇಲ್ಲ ಇಲ್ಲ 10,000 ಕೊಡೋ, ಅದು 10,000 ಬೇಕು ಅವನಿಗೆ, 10,000 ಲೋನ್ ಅಪ್ಲೈ ಮಾಡೋ ಜಾಸ್ತಿ ಮಾಡ್ತಾರೆ, ಕಡಿಮೆ ಕೊಟ್ಟರು ಪರವಾಗಿಲ್ಲ ಅಂತೆ. ಆ ಸೈಕಾಲಜಿನಲ್ಲಿ ತೋರಿಸ್ತಾ ಇದ್ದಾರೆ, ಅವನಿಗೆ ಒಪ್ಕೊಂಡ್ರಂತೆ, ಒಬ್ಬನು ದೀರ್ಘಾಯುಷಿ ಆಗ್ತಾರೆ ಅಂತೆ. ವರ ತಗೊಂಡಾಯ್ತು, ಈಗ ಗಂಗಾದೇವಿ ಜವಾಬ್ದಾರಿ ಶುರುವಾಯಿತು. ಇವ್ರಿಗೆ ಕೊಟ್ಟ ಮಾತನ್ನು ಹೇಗೆ ನಡೆಸಬೇಕು ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊಟ್ಟ ಮಾತನ್ನು ಹೇಗೆ ನಡೆಸಬೇಕು, ದೇವತೆಗಳಿಗೆ ಕೊಟ್ಟ ಮಾತು ಅದು ಕೂಡ ತಪ್ಪಲೇಬಾರದು, ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು, ಬರೀ ಮಕ್ಕಳನ್ನು ಪಡೆಯೋದಾದ್ರೆ ಯೋಚನೆ ಇರಲಿಲ್ಲ ಆಕೆಗೆ, ಹುಟ್ಟಿದ ಮಕ್ಕಳನ್ನು ಕೊಲ್ಲಬೇಕಾಗಿದೆ. ಯಾವ ಗಂಡ ಸುಮ್ಮನೆ ಇರ್ತಾನೆ ಕೊಲ್ಲಬೇಕಾದ್ರೆ, ತನ್ನ ಮಕ್ಕಳನ್ನು ತನ್ನ ಹೆಂಡತಿನ ಕೊಲ್ಲಬೇಕಾದ್ರೆ ಯಾವ ಗಂಡ ಸುಮ್ಮನೆ ಇರ್ತಾನೆ? ಸುಮ್ಮನೆ ಯಾರು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ತುಂಬ ಉಪಾಯ ಮಾಡಿಲ್ಲಂತೆ, ತುಂಬ ಜನಕ್ಕೆ ಆ ಭಾಗ ಗೊತ್ತಿಲ್ಲ. ಅದನ್ನು ಮೂಲದಲ್ಲಿ ಹೇಳ್ತಾರೆ, ಆಚಾರ ನಿರ್ಣಯದಲ್ಲಿ ಬರೀತಾ ಇದ್ದಾರೆ. ಈ ಕಥೆ ನಡೆದಾಗ ಏನಾಗಿದೆ ಗೊತ್ತೇನು, ಇನ್ನು ಶಂತವರಾಜ ಹುಟ್ಟಿ ಕೂಡ ಹುಟ್ಟಿಲ್ಲ, ಅಷ್ಟು ಹಿಂದೆ ನಡೆದ ಕಥೆ ಇದು. ಒಂದು ತುಂಬ ಎಷ್ಟೋ ಸಾವಿರಾರು ವರ್ಷ ಮುಂಚೆ ನಡೆದ ಕಥೆ ಇದು. ಒಂದು ಆಗ ಪ್ರತೀಪ ರಾಜ ರಾಜ್ಯ ಆಡ್ತಾ ಇರ್ತಾನೆ, ಪ್ರತೀಪ ರಾಜ ರಾಜ್ಯ ಆಡ್ತಾ ಇರ್ತಾನೆ. ಒಂದು ದಿವಸ ಆತ ಬೇಟೆಗೆ ಅಂತ ಹೊರಟಿರ್ತಾರೆ ಹರಿದ್ವಾರ ಪ್ರಾಂತದೊಳಗೆ. ಅಲ್ಲಿ ಹೋಗಬೇಕಾದ್ರೆ ಪ್ರಸಂಗ ನಡೀತಾ ಇದೆ. ಗಂಗಾದೇವಿ ಹೋಗ್ತಾಳೆ, ತಮ್ಮ ಮೂಲ ರೂಪದಿಂದನೇ ಹೋಗ್ತಾಳೆ. ರಾಜ ಒಂದು ಕಡೆ ರಥದಲ್ಲಿ ಕೂಡ್ತಾ ಕೂತಿರ್ತಾನೆ, ಇವಳು ಹೋಗ್ತಾಳೆ, ಹೋಗಿ ಆತನ ಬಲತೊಡೆಯ ಮೇಲೆ ಕೂತ್ಬಿಡ್ಲಂತ ಹೋಗಿಬಿಟ್ಟ. ಸರ ಸರ ಹೋಗಿದ್ದು ಬಲತೊಡೆ ಮೇಲೆ ಏರಿದ್ದು ಕೂತಿದ್ದೆ ಕೆಲಸ. ರಾಜನಿಗೆ ಆಶ್ಚರ್ಯ ಆಯ್ತು, ಏನಮ್ಮ ಯಾರು ನೀನು ಅಂತ ಕೇಳ್ತಾನೆ. ಯಾರು ನೀನು? ಅವಳು ಹೇಳ್ತಾಳೆ, ನಾನು ನಿನ್ನನ್ನು ಮೆಚ್ಚಿ ಬಂದಿದ್ದೇನೆ, ನಿನ್ನ ಮದುವೆ ಆಗಲಿಕ್ಕೋಸ್ಕರ ಬಂದಿದ್ದೇನೆ, ನನ್ನ ಮದುವೆ ಆಗೋವು ಅಂತ ಕೇಳಿಲ್ಲ. ರಾಜ ನೋಡಿದನಂತೆ, ಎಂಥ ಪುಣ್ಯಾತ್ಮ ರಾಜ, ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿತ್ವ ಜನಗಳನ್ನಾವತ್ತು. ಅವಳು ತ್ರಿಲೋಕ ಸುಂದರಿ ಗಂಗಾದೇವಿ, ತಾನಾಗಿ ಮೆಚ್ಚಿ ಬಂದಿದ್ದಾಳೆ, ತಡೆ ಮೇಲೆ ಕೂತಿದ್ದಾಳೆ, ಮದುವೆ ಆಗುವಂತ ಕೇಳಿದರೆ ಆತ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರು. ಮದುವೆ ಆಗೋದಿಲ್ಲ ನಾನು ಅಂತ ಹೇಳಿದ್ದಾರೆ. ಎಷ್ಟು ಧರ್ಮಿಷ್ಠರಾದ ಜನ, ತಮಾಷೆ ಯಾತಕ್ಕೊತ್ತ ಬದುಕಾಗಿದ್ದ ಮದುವೆ ಆಗಲಿಲ್ಲ ಅಂತಲ್ಲ, ಮತ್ತೆ ಇನ್ನೂ ಮದುವೆ ಆಗಿಲ್ಲ ಅವರೇ, ತರುಣ ಅವನು ಒಳ್ಳೆ ತರುಣ. ಆಗ ಅವನ್ನ ಕೇಳ್ತಾರೆ, ಅವನಾಗೋದಿಲ್ಲ ಅಂತ ಹೇಳ್ತೇನೆ. ಯಾತಕ್ಕೆ ಅಂದರೆ, ನಾನು ಮದುವೆ ಆಗಬಹುದಾಗಿತ್ತು, ನೀನು ಎಲ್ಲಿ ಕೂತು ಕೇಳ್ತಾ ಇದ್ದಿ ಗೊತ್ತಾ ಅಂತ ಹೇಳಿದ್ದಾಳೆ. ನೀ ಎಲ್ಲಿ ಕೂತು ಕೇಳ್ತಾ ಇದ್ದಿ? ಬಲತೊಡೆಯ ಮೇಲೆ ಕೂತು ನನ್ನ ಮದುವೆ ಆಗುವಂತೆ ಕೇಳ್ತಾ ಇದ್ದಿ. ಧರ್ಮಶಾಸ್ತ್ರ ನೋಡಿ ಹೇಗಿದೆ, ಬಲತೊಡೆಯ ಮೇಲೆ ಕೂತು ಮದುವೆ ಆಗುವಂತೆ ಕೇಳ್ತಾ ಇದ್ದಿ, ಶಾಸ್ತ್ರ ಒಪ್ಪೋದಿಲ್ಲ ಅದನ್ನು ಅಂತ ಹೇಳ್ತಾ. ಯಾವಾಗಲೂ ಕೂಡ ಗಂಡಸಿಗೆ ಬಲತೊಡೆ, ಸೊಸೆಗೆ ಮಗಳಿಗೆ ಮೀಸಲು. ಬಲತೊಡೆ ಸೊಸೆಗೆ ಮಗಳಿಗೆ ಮೀಸಲು, ಎಡತೊಡೆ ಹೆಂಡತಿಗೆ ಮೀಸಲು. ಇವನು ಎರಡು ತಲೆಗೆ ಮೀಸಲು ಅಂತ ತಿಳ್ಕೊಂಡಿರ್ತಾನೆ ಶಾಸ್ತ್ರ ಹೇಳುತ್ತದೆ. ಎಲ್ಲ ಭಾಗ ಹೇಗಿದೆ ಅಂತ ಹೇಳುತ್ತಾರೆ. ಅಡಿಗೆ ಮಾಡ್ತಿರ್ಲಿಕ್ಕೇನೆ ನಮಗಲ್ಲ, ದೇವರಿಗೆ ಮೀಸಲದು ಒಂದು, ಆಮೇಲೆ ವಯಸ್ಸು ದೇವತೆಗಳಿಗೆ ಮೀಸಲದು ಒಂದು, ಆಮೇಲೆ ಬ್ರಹ್ಮಯಜ್ಞಾದಿಗಳನ್ನು ಮಾಡ್ತಾನೆ, ಆಮೇಲೆ ಭೂತ ಬಲಿಹರಣವನ್ನು ಕೊಡ್ತಾನೆ, ಆಮೇಲೆ ಅತಿಥಿಗಳಿಗೆ ಕೊಡ್ತಾನೆ, ಆಮೇಲೆ ತಂದೆ ಮಕ್ಕಳಿಗೆ ಬಡಿಸ್ತಾನೆ, ಕೊನೆಗೆ ತನ್ನ ಪಾಲು ಬರುತ್ತೆ ಹೊರತು ತನ್ನ ಪಾಲು ಇದ್ದಕ್ಕಿದ್ದಾಗ ಬರೋದಿಲ್ಲ. ಅದು ಒಂದು, ತನ್ನ ದೇಹದೊಳಗೆ ಅಂಗಗಳೆಲ್ಲ ತನ್ನ ಅಧೀನ ಅಂತ ತಿಳ್ಕೊಂಡ್ಬಿಡಬೇಡಿ, ಅದಕ್ಕೆಲ್ಲ ವಾರಸುದಾರರು ಇದ್ದಾರೆ ಅಂತ ಹೇಳಿದ್ದ. ಬಲತೊಡೆ ಮಗಳಿಗೆ ಸೊಸೆಗೆ, ಎಡತೊಡೆ ಹೆಂಡತಿಗೆ, ನೀನು ಎಡತೊಡೆ ಮೇಲೆ ಕೂತಿದ್ರೆ ಭಾರ್ಯಾ ಭಾಗೋ ವಾವ ಇತಿ ಪ್ರಸಿದ್ಧ, ನಾನು ಮದುವೆ ಆಗ್ತಾ ಇದ್ದೆ, ಬಡತೊಡೆ ಮೇಲೆ ಕೂತಿದ್ರಿಂದ ನೀನು ಮಗಳಾಗಬೇಕು, ಮಗಳಲ್ಲ ನೀನು, ಅದಕ್ಕೆ ಸೊಸೆ ಬೇಕಾದ್ರೂ ಆಗು, ನನ್ನ ಮಗನೇ ಮಗಳಾಗಬೇಕು, ಹೆಂಡತಿ ಆಗಬಹುದೇ ಹೊರತು ನನಗೆ ಹೆಂಡತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಎಷ್ಟು ವಿವೇಕಿಯಾಗಿದ್ದವು, ಎಷ್ಟು ಧರ್ಮಶಾಸ್ತ್ರವನ್ನ ಗಮನಿಸ್ತಾ ಇದ್ದ. ಆದ್ರಿಂದಲೇ ಧರ್ಮ ತುಂಬಿ ತುಳುಕ್ತಾ ಇದ್ದಂತಹ ಒಂದು ರಾಜ್ಯವನ್ನ ಆತ ಆಳಿದ. ಪ್ರತೀಪ ಅಂತ ಆತನಿಗೆ ಹೆಸರು. ಪ್ರತೀಪ ಅಂದ್ರೆ ವಿರೋಧಿ ಅಂತ ಹೆಸರು. ಯಾವುದಕ್ಕೆ ವಿರೋಧಿ ಅಂದ್ರೆ ಅಧರ್ಮಕ್ಕೆ ವಿರೋಧಿ ಆದ, ಅಧರ್ಮಕ್ಕೆ ವಿರೋಧಿ ಧರ್ಮಕ್ಕೆ ಅನುರೋಧಿಯಾಗಿದ್ದ. ಅದರ ಫಲದಿಂದ ಆಕೆಲ್ಲಂತ ಆಗಿದ್ರೆ ಏನ್ ಮಾಡಬೇಕು ನಾನೀಗ, ನನ್ನ ಮಗನಿಗೆ ನೀನು ಹೆಂಡತಿ ಆಗಬೇಕು, ನನಗಲ್ಲ ಅಂತ ಹೇಳಿದ್ದ. ಆಗ ಗಂಗಾದೇವಿಗೆ ಇಷ್ಟು ಗೊತ್ತಿಲ್ವಾ, ನಿಜವಾಗ್ಲೂ ಮದುವೆ ಆಗಬೇಕು ಅಂತ ಐಡಿಯಾ ಇದ್ದಿದ್ದು ಏನ್ ಮಾಡ್ತಿದ್ಲ ಆಕೆ, ಎಡತೊಡೆ ಮೇಲೆ ಕೂಡ್ತಿದ್ಲು. ಆಕೆ ಯಾಕೆ ಹಾಗೆ ಮಾಡಿದ್ಲು ಅಂದ್ರೆ ಈ ಮಾತು ಆತನ ಬಾಯಿಂದ ಬರಲಿ ಅಂತಾನೆ ಹಾಕಿ ಕೂತ್ಲೆ ಅಂತ ಹೋಗಿಬಿಡು. ಬಲತೊಡೆ ಮೇಲೆ ಕೂತಾಗ ರಾಜ ಈಗ ಅಂತಾನೆ, ರಾಜ ಈಗ ಅಂತಾನೆ ಅಂದಾಗ ಏನ್ ಮಾಡ್ಬೇಕು ನಾನಾಗ, ನಾನು ನಿನ್ನ ಮದುವೆ ಆಗ್ಲಿಕ್ಕೆ ಅಂತ ಬಂದೆ, ನನ್ನ ಮದುವೆ ಆಗಬೇಡ, ನನ್ನ ಮಗನ ಮದುವೆ ಆಗುತ್ತೆ ಹೇಳೋದಾದ್ರೆ, ನಿನ್ನ ಮಾತು ನಾನು ಕೇಳೋದಾದ್ರೆ ನನ್ನ ಮಾತನ್ನು ನೀನು ಕೇಳಬೇಕು, ನನ್ನ ಮಾತನ್ನು ಕೇಳಬೇಕು ರಾಜ, ನನಗೊಂದು ವರ ಕೊಟ್ಟರೆ ಕೇಳ್ತೇನೆ ನಿನ್ನ ಮಗನ ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಕೇಳು ಅಂತ ಹೇಳ್ತಾನೆ, ನಿನ್ನ ಮಗನ ಮದುವೆ ಆಗ್ತೇನೆ, ಆ ಮಗ ನನ್ನನ್ನು ನೀನು ಯಾರು ಅಂತ ಕೇಳಬಾರದು, ಮೊದಲನೇದಾಗಿ ಇವತ್ತು ಕೇಳೋದೇ ಇಲ್ಲ, ಯಾರು ಅಂತ ಕೇಳೋದು ಮದುವೆ ಆದಮೇಲೆ ಕೇಳೋದು, ಆ ರೀತಿಯಾಗಿ ಹೋಗ್ಬಿಟ್ಟಿದೆ. ತಂದೆ ತಾಯಿಗಂತೂ ಗೊತ್ತಾಗೋದೇ ಇಲ್ಲ, ಮಕ್ಕಳು ಕೊನೆಗೆ ಕೇಳೋದು ಆಮೇಲೇನೆ. ಇದು ಗಂಗಾದೇವಿ ಹಾಕೊಟ್ಟ ಪದ್ಧತಿ ತಿಳ್ಕೋಬಾರ್ದು, ಮತ್ತೆ ಗಂಗಾದೇವಿ ಹಾಕೊಟ್ಟ ಪದ್ಧತಿ ಎಲ್ಲ ಅದು, ಆಕೆ ದೇವಕಾರ್ಯ ಇತ್ತು ತಂದಲೇ ಹೊರತು ಉಳಿದವರಿಗೆ ಕೇಳದೆ ಮದುವೆ ಆಗಲೇಬಾರದು ಅಂತ ಶಾಸ್ತ್ರ. ಕೇಳದೆ ಮದುವೆ ಆಗಲೇಬಾರದು, ಸುಮ್ಮನೆ ಕೇಳದೆ ಮದುವೆ ಆಗ ಅಭ್ಯಾಸ ಇದ್ದಿದ್ರೆ ಕೇಳಬಾರ್ದು ಅಂತ ಹೇಳ್ತಾನೆ ಇದ್ದಿಲ್ಲ, ಹೇಗೂ ಕೇಳ್ತಿದ್ದಿಲ್ಲ ಅಂತ ಆಗಿಬಿಡೋದು. ಕೇಳಬೇಕು ಕೇಳಬಾರ್ದು ನಿನ್ನ ಮಗ. ಆಯಿತು, ಎರಡನೇದಾಗಿ ಅಯೋಗ್ಯ ಕರ್ತೃ ಮಪಿ ನತು ಮಾಂ ನಿವಾರಯೇ, ನಾನು ಏನೇನೋ ಮಾಡಬಾರದ ಕೆಲಸ ಸಾವಿರ ಮಾಡ್ತೇನೆ ಅಂತ ತಿಳ್ಕೊ, ಅವನು ಅಡ್ಡಿ ಮಾಡಬಾರ್ದು, ಅದು ಅಡ್ಡಿ ಮಾಡಬಾರ್ದು. ಇವತ್ತೆಲ್ಲ ಅವ್ರು ಕೇಳಬೇಕು, ಹಾಗೆ ವರ ಕೊಟ್ಟುಬಿಡ್ತಾರೆ, ಬೇಕಾದ ಮಾಡೋ ಅಡ್ಡಿ ಮಾಡೋದಿಲ್ಲ ಅಂತ ಇವರೇ ವರ ಕೊಟ್ಬಿಡ್ತಾರೆ. ಪಾಪ, ಆಯ್ಕೆ ವರ ತಗೋಬೇಕಾಯ್ತಷ್ಟೇ, ಬೇಕಾದ ಮಾಡಬೇಕು, ಅಡ್ಡಿ ಮಾಡಬಾರ್ದು. ಆಯ್ತು, ಅಷ್ಟೇ ಅಲ್ಲ ರಾಜ, ತತ್ಕಾರಣಂ ನೈವ ಪೃಚ್ಛೇ, ನೀನು ಯಾತಕ್ಕೆ ಹಾಗೆ ಮಾಡ್ತಿ ಅಂತ ಕೇಳಬಾರ್ದು, ಅಡ್ಡಿ ಮಾಡಬಾರ್ದು, ಯಾತಕ್ಕೆ ಹಾಗೆ ಮಾಡ್ತಿ ಅಂತ ಕೇಳಬಾರ್ದು, ನೀನು ಯಾರು ಅಂತ ಕೇಳಬಾರ್ದು. ಈ ಮೂರು ಮಾತನ್ನು ನಡೆಸಿದರೆ ಮಾತ್ರ ಅವನು ಹೆಂಡತಿಯಾಗಿರ್ತೇನೆ. ಮದುವೆ ಆದ ಮೇಲೂ ಕೂಡ ಮೂರರಲ್ಲಿ ಯಾವುದಾದ್ರು ಒಂದು ಮಾತನ್ನು ಮೀರಿದ್ರು ಕೂಡ ಅವನನ್ನು ಬಿಟ್ಟು ಹೋಗಿಬಿಡ್ತೇನೆ, ಮತ್ತೆ ಸಂಸಾರ ಮಾಡೋದಿಲ್ಲ ಅಂತ ಹೇಳಿದ್ದ. ಪ್ರತೀಪ ರಾಜ ಒಪ್ಪಿಕೊಂಡ, ತನ್ನ ಮಾತು ಅವ್ರು ಕೇಳ್ತಾ ಕೇಳಬೇಕು ಅಂತ ತಾನು ಕೇಳಬೇಕಲ್ಲ, ಒಪ್ಕೊಂಡು ಬಿಟ್ಟ. ಆಯ್ತು ಅಂತ ಹೇಳಿದ. ಮತ್ತೆ ಗಂಗಾದೇವಿ ಹೇಳ್ತಾಳೆ, ರಾಜ ರಾಜನ ಮದುವೆನೇ ಆಗಿಲ್ಲ ಪಾಪ, ಇನ್ನು ಮಕ್ಕಳಿಲ್ಲ, ಯಾರೂ ಇಲ್ಲೇ ಇಲ್ಲ, ನಿನ್ನ ಮದುವೆ ಆಗತ್ತೆ, ನಿನ್ನ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ, ಅದರಲ್ಲಿ ಮೊದಲನೇವನು ಮದುವೆ ಆಗೋದಿಲ್ಲ, ನಾನು ಎರಡನೇವನು ಆಗೋದಿಲ್ಲ, ಶಂತನು ರೇವ ಮೇವೃತ, ಮೂರನೇ ಮಗ ಶಂತನು ಅವನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ವರುಣ ಆತ, ಇವಳು ಗಂಗೆ ಆತ ವರುಣ, ಉಳಿದವರು ಈತ ನಿಯತಪತಿಯರಲ್ಲ. ಈ ನಮಗೆ ಅರ್ಥ ಆಗಬೇಕು, ಗಂಗಾದೇವಿ ದೇವಕಾರ್ಯಕ್ಕೋಸ್ಕರ ವ್ಯವಸ್ಥಿತವಾಗಿ ಆಡಿದ ಮಾತುಗಳಿವೆಲ್ಲ ಕೊಡು, ಎಲ್ಲದಕ್ಕೂ ಒಪ್ಕೊಂಡಾತ. ಮುಂದೆ ಮದುವೆ ಗಂಗಾದೇವಿ ಹೊರಟೋಗ್ಬಿಟ್ಲ ಆ ಕಡೆಗೆ. ಆಮೇಲೆ ಏನಾಯ್ತು, ಮುಂದೆ ಮದುವೆ ಆದ, ಮಕ್ಕಳು ಹುಟ್ಟಿದ್ರು, ನಿನ್ನ ಕತೆ ಕೇಳಿದ್ದೇವಲ್ಲ, ದೇವಾಪಿ ಸ್ಥಿತಿ ಹಾಗಾಯ್ತು, ಬಾಲ್ಯಕ ಹಾಗೆ ಹೊರಟೋದ, ಶಂತನು ರಾಜನ ಇನ್ನೂ ಮದುವೆ ಆಗಿರಲಿಲ್ಲ, ಪ್ರತಿಪರಾಜನಿಗೆ ಆಯುಷ್ಯ ಮುಗಿತು, ಆತ ಹೊರಟು ಬಿಟ್ಟ. ಹೋಗಬೇಕಾದ್ರೆ ಮಗನನ್ನು ಕರೆದ, ನೋಡು ಮಗನೇ ನೀನು ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ, ರಾಜ್ಯಭಾರ ಮಾಡು, ನಿನ್ನ ಮದುವೆ ಅಲ್ಲಿ ನಿಶ್ಚಯ ಮಾಡಿಬಿಟ್ಟಿದ್ದೆ ನಾನು ಅಂತ ಹೇಳ್ತಾ. ಒಬ್ಬ ಹುಡುಗಿ ಬರ್ತಾಳೆ, ನಿನ್ನ ಮದುವೆ ಆಗ್ತಾಳೆ, ಮೊದಲನೇ ಎಚ್ಚರಿಕೆ, ಅವಳು ಯಾರು ಅಂತ ಕೇಳಬೇಡ, ಏನು ತಪ್ಪು ಮಾಡಿದ್ರು ಅಡ್ಡಿ ಮಾಡಬೇಡ, ಅದು ಕಾರಣ ಕೇಳಬೇಡ, ಕೇಳಿದರೆ ಅವಳು ನಿನ್ನ ಬಿಟ್ಟು ಹೋಗಿಬಿಡ್ತಾಳೆ, ಹುಷಾರು ಅಂತ ಹೇಳಿ ಆ ತೊರಟೋಗಿಬಿಟ್ಟ. ಶಂತನ ರಾಜ ಮಾತ್ರ ಜ್ಞಾಪಕ ಇಟ್ಕೊಂಡಿದ್ದ ಪಾಪ. ಅವರು ಸದಾ ಪ್ರಕಾರ ತಂದೆ ಹೋದ್ಮೇಲೆ ರಾಜ್ಯಭಾರ ಮಾಡ್ತಾ ಇದ್ದ, ಸಂಚಾರ ಮಾಡ್ತಾ 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 ಇದೆಲ್ಲ ನಡೆದು ಹರಿದ್ವಾರದ ಭಾಗದಲ್ಲಿ ನಡೀತಾರೆ ಕಥೆಗಳಿವೆಲ್ಲ ಕೂಡ. ಹಸ್ತಿನಾಪುರದ ಹರಿದ್ವಾರ ಕಡೆ ಹೋಗ್ತಾ ಇದ್ದಾನೆ. ಆಚಾರ್ಯ ಬರೀತಾರ, ಗಂಗಾದ್ವಾರಕ್ಕೆ ಹೋದ ಅಂತ ಹೇಳಿದ್ದೆ, ಗಂಗಾದ್ವಾರ ಹರಿದ್ವಾರ ಅಂತ ಹೆಸರು. ಮಹಾಭಾರತದಲ್ಲಿ ಹಾಗೆ ಬರುತ್ತೆ ಅದೆಲ್ಲ ಕೂಡ. ಅಲ್ಲಿ ಹೋದ, ಬೇಟೆ ಆಡ್ತಾ ಇದ್ದ, ಗಂಗಾದೇವಿ ಬಂದು ನಾನು ಮದುವೆ ಆಗುವಂತ ಕೇಳಿದ್ಲು. ತಷ್ಟ ತಂದೆ ಮಾತು ಜ್ಞಾಪಕ ಆಯ್ತು ಇದ್ದಾನೆ, ತಷ್ಟ ತಂದೆ ಮಾತು ಜ್ಞಾಪಕ ಆಯ್ತು, ರಾಜ ಹುಷಾರು, ನಾನು ಯಾರು ಅಂತ ಕೇಳಬೇಡ, ಮತ್ತೆ ನೀನು ನಾನೇನು ಅಡ್ಡಿ ಮಾಡಿದ್ರು ಕೆಲಸ ಮಾಡಿದ್ರು ಅಡ್ಡಿ ಮಾಡಬಾರದು, ಕಾರಣ ಕೇಳಬಾರದು ಅಂತ ಹೇಳಿಬಿಡ್ತ. ಚಂದನ ರಾಜ ಒಪ್ಕೊಂಡು ಬಿಟ್ಟ. ನಮಗೊಂದು ಪ್ರಶ್ನೆ ಬರುತ್ತದೆ, ಈ ಸರ್ತಿ ಗಂಗಾದೇವಿ ಸಂತನು ಡೈರೆಕ್ಟ್ ಆಗಿ ಕೇಳಿದ ಮೇಲೆ ಅವರಪ್ಪನ್ನ ಕೇಳಬೇಕಾಯ್ತು ಹೋಗಿ, ಮೊದಲೇನೆ ಇಲ್ಲೇ ಕೇಳಿದ್ರೆ ಮುಗಿದು ಹೋಗ್ತಾ ಇತ್ತು. ಹುಟ್ಟೋದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಮುಂಚೆ ಅವ್ರ ತಂದೆಯನ್ನು ಕಂಡು ಏನೇನೋ ಮಾಡಿ ಈ ರೀತಿ ನಾಟಕ ಮಾಡಿ ಯಾಕೆ ಹೊರ ತಗೋಬೇಕಾಗಿತ್ತು, ಇವತ್ತು ಹೇಗೋ ಡೈರೆಕ್ಟ್ ಆಗಿ ಕೇಳ್ತಾಳೆ ಇದ್ದಾಳಲ್ಲ, ಯಾಕೆ ಎರಡು ಸರ್ತಿ ಮಾಡಿದ್ದು ಅಂತ ಪ್ರಶ್ನೆ ಬಂತು. ಇದು ಯಾರಿಗೂ ಎರಡು ಸರ್ತಿ ಇದ್ದ ಕಥೆ ನಿಮಗೆ ಗೊತ್ತಿಲ್ಲ, ಮೊದಲು ಇದು ಪ್ರಶ್ನೆ ಬರುತ್ತೆ, ನಿಮ್ಗೆ ಬರೋದೇ ಇಲ್ಲ ಪ್ರಶ್ನೆಗಳು. ಮಧ್ವಾಚಾರ್ಯರು ಎಷ್ಟು ಚೆನ್ನಾಗಿ ಮಹಾಭಾರತ ನಿರ್ಣಯ ಮಾಡ್ತಾರೆ ಅಂದರೆ, ಮಹಾಭಾರತ ಓದಿ ನಿರ್ಣಯ ಓದಿ ಎಲ್ಲ ಸಮಸ್ಯೆ ಪರಿಹಾರ ಆಗ್ತಾನೇ ಇರುತ್ತೆ, ಒಂದು ಚೂರು ಗೊಂದಲ ಇರಬಾರದು. ಆಚಾರ್ಯ ಹೇಳ್ತಾರೆ, ಯಾತಕ್ಕೆ ಎರಡು ಸರ್ತಿ ಕೇಳಿಲ್ಲ ಅಂದರೆ, ಅವಳು ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹೊರಟಿಲ್ಲ, ತಾನು ಹುಟ್ಟಿದ ಮಕ್ಕಳನ್ನೇ ಕೊಲ್ಲಕ್ಕೆ ಹೊರಟಿದ್ದಾಳೆ, ಇದು ಸಾಮಾನ್ಯವಾದಂತಹ ತಪ್ಪಲ್ಲ. ಗಂಡನಾದವನು ಸಾಮಾನ್ಯ ರೀತಿಯಲ್ಲಿ ಬಿಡೋದಿಲ್ಲ, ಅದನ್ನ ಅಡ್ಡಿ ಮಾಡೇ ಬಿಡ್ತಾನೆ, ಬಿಡೋದಿಲ್ಲ. ಆ ಗಂಗಾದೇವಿ ಏನ್ ಮಾಡಿಲ್ಲಂತೆ, ಒಬ್ಬರಿಂದ ವರ ತಗೊಂಡ್ರೆ ಸಾಲದು, ಅವ್ರ ಅಪ್ಪರಿಂದನೂ ವರ ಕೊಡಿಸಿಬಿಟ್ರೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಇನ್ ಸೆನ್ಸ್ ಇಬ್ಬರು ಕೈಯಲ್ಲಿ ಮಾಡಿಸ್ತಾರಲ್ಲ ಆ ತರ, ಒಬ್ರು ಕೈಯಲ್ಲಿ ಮಾಡಿಸ್ತಾರೆ ಅಕಸ್ಮಾತ್ ಸೆಲೆಕ್ಟ್ ಆದ ಹೋದ್ರೆ ಕಷ್ಟ ಅಂತ ಹೇಳಿ ಪವರ್ಫುಲ್ ಪೀಪಲ್ ಇಬ್ಬರು ಕೈಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತಾರಲ್ಲ, ಗಂಗಾದೇವಿ ಆ ಟೆಕ್ನಿಕ್ ಉಪಯೋಗಿಸ್ತಾರೆ. ಶಂತನೇ ತರಿ ತಾನು ಕೊಟ್ಟ ಮಾತು ಅಂತಾದ್ರೆ ಸಿಟ್ಟಿಗಿಟ್ಟು ಬಂದಾಗ ಅಕಸ್ಮಾತ್ ಅದನ್ನು ಮೀರಿ ಬಿಡಬಹುದು. ಆದರೆ ತಂದೆ ಹೇಳಿದ ಮಾತು ಹೌದು, ತನ್ನ ಮಾತು ಹೌದು ಅಂತ ಸ್ಟ್ರೆಂಥನ್ ಆಗುತ್ತೆ. ಸ್ಟ್ರೆಂಥನ್ ಆಗೋದ್ರಿಂದ ಅದಕ್ಕೆ ಸಾಕ್ಷಿ ಯಾವಾಗಲೂ ಇಬ್ಬರು ಹಾಕಿಸೋ ಪದ್ಧತಿ. ಮಿನಿಮಮ್ ಒಬ್ಬರು ಹಾಕಿದ್ರೆ ವಿಟ್ನೆಸ್ ಅಲ್ಲ, ಇಬ್ಬರು ಹಾಕಿದ್ರೆ ಅದಕ್ಕೆ ಸ್ಟ್ರಾಂಗ್ ಆಗೋದು. ಅದಕ್ಕೋಸ್ಕರವಾಗಿ ಆತನ ಮಾತು ಆಗಬೇಕು, ತನ್ನ ಇವನ ಮಾತು ಆಗಬೇಕು ಅಂತ ಎರಡು ಸರ್ತಿ ಕೇಳಿದ್ಲು. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ನಿರ್ವಿಘ್ನತ ಸ್ಥಾನ್ ವಿನಿಹಂತುಮೇವ, ಯಾವುದೇ ವಿಘ್ನ ಇಲ್ಲದೇನೆ ಅಷ್ಟನ್ನು ಕೊಲ್ಲಬೇಕು ಅನ್ನೋ ದೃಷ್ಟಿಯಿಂದ ಗಂಗಾದೇವಿ ಹಾಗೆ ಮಾಡಿರ್ಲಂತೆ. ಎಲ್ಲ ಕಥೆ ನಡೀತು, ಶಂತನ ಒಪ್ಪಿಕೊಂಡ, ಮದುವೆ ಆಯಿತು, ಸಂಸಾರವೂ ನಡೀತು. ಕೆಲವು ಪ್ರಶ್ನೆ ಮಾಡೇ ಬಿಡ್ತಾರೆ, ಗಂಗಾದೇವಿ ಅವರ ಅಪ್ಪನ್ನೇ ಮೀಟ್ ಮಾಡಿದ್ಲು ಅಂದಮೇಲೆ ಎಷ್ಟು ವಯಸ್ಸಾಗಿರ್ಬೇಕು ಲೆಕ್ಕ ಆಯ್ತು. ಈತ ನೋಡಿದರೆ ಶಂತನ ರಾಜ ಚಿಕ್ಕವನು, ಅವರ ಅಪ್ಪನ ಜೊತೆ ಮಾತಾಡಿ ಬಂದಿದ್ದಾಳೆ ಅಂದ ಮೇಲೆ ಅವರ ಅಪ್ಪನಿಗಿಂತ ವಿವಿಗಿಂತ ಮೊದಲು ಹುಟ್ಟಿರ್ಬೇಕು ಅಂತ ಗ್ಯಾರಂಟಿ ಆಯ್ತಲ್ಲ. ಇಷ್ಟೇ ಕತೆ ಕೇಳಿದೆ ಅಂತಾರೆ ಜನ. ಓ ಪರವಾಗಿಲ್ಲ, ನಾವು ಹುಡುಗಿ ಏನಾಗಿದ್ರು ಪರವಾಗಿಲ್ಲ ಅನ್ಕೊಂಡಿದ್ವಿ, ದೊಡ್ಡವಳಾಗಿದ್ರು ಪರವಾಗಿಲ್ಲ ನಮಗಿಂತ ಅಂತ ಅದೊಂದು ಸಿದ್ಧ ಅಂತ ಗೊತ್ತಾಗುತ್ತೆ. ದೊಡ್ಡವಳಾಗಿದ್ರು ಪರವಾಗಿಲ್ಲ, ಮದುವೆ ಆಗಬಹುದು ಅಂತ ಹೇಳಿ ಅಲ್ಲ. ಶಾಸ್ತ್ರ ಹೇಳುತ್ತದೆ, ವಯಸ್ಸಿನಲ್ಲಿ ಹೆಂಡತಿ ಆಗತಕ್ಕಂಥವಳು ಗಂಡನಾಗತಕ್ಕಂಥವನಿಗಿಂತ ಕಡಿಮೆ ವಯಸ್ಸಿನವಳೆ ಆಗಿರಬೇಕು ಅಂತ ಶಾಸ್ತ್ರ. ಇವಳ್ಯಾಕೆ ಹಾಗೆ ಮಾಡಿಲ್ಲ ಅಂದರೆ ಅವಳು ಹುಟ್ಟಿಯೇ ಬಂದಿಲ್ಲ, ಅವಳು ಅಪ್ಲೈ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅವಳು ಹುಟ್ಟಿ ಬಂದಿದ್ರೆ ತಾನೇ ಅಪ್ಲೈ ಆಗೋದು, ದೇವರು ಹಾಗೆ ಬಂದಿದ್ದಾಳಾದ್ರಿಂದ ಅವಳಿಗೆ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಶಂತನ ರಾಜ ಭೂಲೋಕದಲ್ಲಿ ಹುಟ್ಟಿದ್ದಾನೆ, ವರುಣ ಆತ, ಈತ ಗಂಗೆ ಹೆಂಡತಿನೇ. ಆದರೆ ಇವಳು ಮೂಲ ಹುಟ್ಟಿ ಬರದೇನೆ ಮೂಲವನ್ನು ಹಾಗೆ ಬಂದು ವಾಸ ಮಾಡ್ತಾ ಇದ್ದಾಳೆ. ಸ್ವಲ್ಪ ದಿವಸ ಮೊದಲ ಮಗು ಹುಟ್ಟಿತು, ಶಂತನಿಗೆ ಖುಷಿಯೋ ಖುಷಿ, ಪಾಪ ಮಗಳು ಎತ್ಕೊಂಡು ಹೊರಟುಬಿಟ್ಲು. ಪಾಪ ನೋಡ್ತಾ ಬಂದು ಏನು ಮಾಡ್ತಾಳೆ ಅಂತ ನೋಡೋಕ್ಕೆ ಅಂತ ಬಂದು ಸರಸರಸರ ಹೊರಟ್ಲು. ಅಲ್ಲೇ ಗಂಗಾನದಿ ಹಸ್ತಿನಾಪುರದಲ್ಲೇ ಇದ್ದಿದ್ದವರು, ಗಂಗಾನದಿ ತೀರ ಅದು, ಅಲ್ಲಿ ಹೋದರು. ಮಗುವನ್ನು ಎಷ್ಟೇ ಬಿಟ್ಲು ಗಂಗಾನದಿಯವಳು, ನೋಡಿ ನೋಡ್ತಲಿಕ್ಕೆ ಮಗು ವಿಲ್ವೆಲ್ಲ ಒತ್ತಾಡಿ ಹೋಗೇ ಬಿಡ್ತಾ ಕಡೆ ನೋಡಿದ. ಭಾರಿ ದುಃಖ ಆಯ್ತು ಆತನಿಗೆ, ಮಾತಾಡ್ಲಿಕ್ಕೆ ಹೋಗ್ತಾನೆ ಮಾತು ಗಟ್ಟಿ ಅಡ್ಡಿ ಬರ್ತಾ ಇದೆ. ಈಗಾಗಲೇ ಏನು ಮಾಡಿದರೂ ಕೂಡ ಅಡ್ಡಿ ಮಾಡಬಾರ್ದು ಅಂತ ಹೇಳಿದ್ಲಲ್ಲ, ಮಾಡಲಿಲ್ಲ. ಯಾಕೆ ಹಾಗೆ ಮಾಡಿದ್ರೆ ಕೇಳಾಗಿಲ್ವಲ್ಲ, ಕೇಳಲಿಲ್ಲ, ಸುಮ್ಮನೆ ವಾಪಸ್ ಹೋಗಿಬಿಟ್ಟ ತಪ್ಪು. ಇನ್ನೊಂದು ಮಗು ಹುಟ್ಟಿತು, ಭಾರಿ ಖುಷಿಯಾಯಿತು, ಮತ್ತೆ ಸೀದಾ ಹೊರಟ್ಲೆ ಯಥಾ ಪ್ರಕಾರ ಒಗೆದು ಬಿಟ್ಲು ದೇವಳಗೆ, ಅದು ಒದ್ದಾಡಿ ಹೋಗೇ ಬಿಡುತ್ತೆ. ಮೂರನೇ ಮಗು ಹುಟ್ಟಿತು, ಶಂತನಿಗೆ ಪ್ರಾಕ್ಟೀಸ್ ಆಯ್ತು ಅಷ್ಟೊತ್ತಿಗೆ, ಹುಟ್ಟಿತು ಅಂದ್ರೆ ಹೋಯ್ತು ಅಂತ ಅರ್ಥ ಅಂತ ಅಭ್ಯಾಸ ಮಾಡಿಕೊಂಡ. ಪಾಪ ಹೋಯ್ತು, ಅದು ಹೋಯ್ತು, ಮೂರಾಯ್ತು, ನಾಲ್ಕಾಯ್ತು, ಐದಾಯ್ತು, ಐದು ಆರಾಯ್ತು, ಏಳಾಯ್ತು, ನೋಡ್ತಾ ಕೂತಿದ್ದ ಪಾಪ. ಆ ಹುಟ್ಟಿದ ಸಂಭ್ರಮನೇ ಇದ್ದಿಲ್ಲ ಆತನಿಗೆ, ಮಗು ಹುಟ್ಟಿದ ಸಂಭ್ರಮನೇ ಇಲ್ಲ, ಹುಟ್ಟಿದ್ರೆ ಹೋಯ್ತು ಅಂದ್ರೆ ನಿಶ್ಚಯ ಮಾಡ್ಕೊಂಡು ಪಾಪ ಬದುಕಿದ. ಏಳನೇದು ಹೋಯ್ತು, ಎಂಟನೇದು ಹುಟ್ಟಿತು, ತಕ್ಷಣ ಪ್ರಕರಣ ಹೊರಟ್ಲು ತಗೊಂಡು ತಡಿಲ್ಲಂತ ಪಾಪ. ಆ ಜೀವ ನಿಲ್ಲಿಲ್ಲ, ಈಗ ತುಂಬ ಬೇಜಾರಾಗೋಯ್ತು, ಮನಸ್ಸಿಗೆ ತುಂಬ ದುಃಖ ಆಗೋಯ್ತು. ಗಂಡನಾಗಿ ನಾನು ಏನು ಮಾಡ್ತಾ ಇದ್ದೇನೆ, ಮಕ್ಕಳನ್ನ ತಾಯಿನೇ ಕೋದ ನೋಡ್ಕೋತಾನೆ ಕೂತಿದ್ದೇನಲ್ಲ, ಅದು ಸಿಟ್ಟು ಬಂದು ಇನ್ನೇನು ಅವಳು ಎಸಿಬೇಕು. ತಕ್ಷಣ ನಿಲ್ತಾನೆ, ತಡೆ ಅಂತ ಹೇಳಿದೆ, ನಿಲ್ಲು ಎಸಿಬೇಡ ಅಂತ ಹೇಳಿದೆ, ನಿಲ್ಲು, ನೀನು ಯಾರು ಅಂತ ಮೊದಲೇ ಬಾರಿಗೆ, ನೀನು ಯಾರು, ಈ ಪ್ರಶ್ನೆ ಯಾತಕ್ಕೆ ಬಂದು ಗೊತ್ತೇನು. ಯಾವ ತಾಯಿಯೂ ಕೂಡ ತನ್ನ ಮಗುವನ್ನು ತಾನೇ ಕೊಲ್ಲೋದಿಲ್ಲ, ನೀನು ಕೊಲ್ತಿದ್ದೇನೆ ನೀನು ಯಾರೋ ಆಗಿರಬೇಕು, ನೀನು ಸಾಮಾನ್ಯ ಆಳಲ್ಲ, ನೀನು ಯಾರು ಮೊದಲನೇದು. ಹೀಗೆಲ್ಲ ಮಕ್ಕಳನ್ನು ಕೊಲ್ತಾ ಇದ್ದೀಯಲ್ಲ, ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಇದನ್ನು ಕೊಲ್ಲಕ್ಕೆ ಅವಕಾಶ ನಾನು ಕೊಡೋದಿಲ್ಲ ಅಂತ ಅಡ್ಡಿ ಮಾಡ್ತಾನೆ, ಇದನ್ನು ಕೊಲ್ಲಬಾರ್ದು ನೀನು ಅಂತ ಹೇಳ್ತಾನೆ. ಮೂರನೇದಾಗಿ ಈ ಕ್ಯಾಗೆ ಈಗೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ನೀನೀಗ, ಇದೆಲ್ಲ ಏನು ಹಿನ್ನೆಲೆ ಅಂತ ಕೇಳಿಬಿಟ್ಟೆ. ತಷ್ಟ ಗಂಗಾದೇವಿ ಹೇಳ್ತಾಳೆ, ರಾಜ ಒಂದು ಮಾತು ಮೀರಿದ್ರು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದೆ, ನೀನು ಮೂರನ್ನು ಮೀರಿಬಿಟ್ಟೆ, ಆದ್ರಿಂದ ಈಗೋ ನಾನು ಹೊರಟೆ ಅಂತ ಹೇಳಿದ್ದೆ. ಮೂರನ್ನು ಮೀರಿದ್ದೆ ನಾನು ಹೋಗ್ತಾ ಇದ್ದೇನೆ. ನಮಗೊಂದು ಸಂಶಯ ಬರ್ತದೆ, ಇಲ್ಲಿ ಟಿ ವಿಗೆ ನೋಡಿರ್ತಾರಲ್ಲ, ಮೊದಲನೇ ಭೇಟಿಯಲ್ಲೇ ಗಂಗಾದೇವಿ ಶಂತನ ನೋಡ್ತಾನೆ, ಯಾರು ಅಂತ ಕೇಳೇ ಬಿಡ್ತಾರೆ, ಮೈ ಗಂಗಾ ಹೂ ಅಂತ ಹೇಳೇ ಬಿಡ್ತಾರೆ, ಬಿಡೋದಿಲ್ಲ. ಟಿ ವಿಯವ್ರಿಗೆ ಏನು ಗೊತ್ತು, ಮಹಾಭಾರತ ಏನು ಗೊತ್ತು, ಏನು ಗೊತ್ತು, ಅವ್ರಿಗೆ ಬರೀ ಜನಗಳನ್ನು ಎಂಟರ್ಟೈನ್ ಮಾಡೋದು ಗೊತ್ತೇ ಹೊರತು ಆ ತತ್ವನೇ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರೂ ಗಂಗೆ ಅಂತ ಗೊತ್ತಾಗಿಬಿಟ್ಟಿದ್ದರೆ ಶಂತನ ಈಗಲೂ ಕೆಡ್ತಾನೆ ಇದ್ದಿಲ್ಲ, ಯಾಕೆ ಗೊತ್ತೇನು, ಅವಳು ದೇವತೆ ಆದ್ರಿಂದ ಏನೋ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋ ಸುಮ್ಮನೆ ಬಿಡ್ತಾ ಇದ್ದ, ದೇವತೆ ಆದ್ರಿಂದ ಏನೋ ಒಂದು ಹಿನ್ನೆಲೆ ಇರಬೇಕು, ನಾ ಕಂಡು ಕೇಳಿ ಸುಮ್ಮನಾಗ್ತಾ ಇದ್ದ, ಅವಳು ಯಾರಂತೂ ಗೊತ್ತಿಲ್ಲ. ಈಗ ಗೊತ್ತಾಯ್ತು ನಾನು ಗಂಗೆ ಅಂತ, ಈಗ ಮೊದಲ ಬಾರಿಗೆ ಹೇಳ್ತಾಳೆ ನಾನು ಗಂಗೆ, ನೀನು ಕಾರಣ ಕೇಳಿದ್ದು ಹೇಳಿ ಹೋಗ್ತೇನೆ ನಾನು ಅಂತ ಹೇಳ್ತಾಳೆ. ನಾನು ಗಂಗೆ, ಇವ್ರು ನಾನು ಕೊಲ್ತಾ ಇದ್ದೇನೆ, ಇವ್ರ ಮಾತು ಕೊಟ್ಟಿದ್ದೆ ಕೊಲ್ತಾ ಇದ್ದೇನೆ, ಆದ್ರಿಂದ ಏನು ಮಾಡಾಗಿಲ್ಲ, ಇದನ್ನು ಬೇಡ ಅಂತ ಹೇಳ್ತೀಯಲ್ಲ, ಇದನ್ನು ಕೊಲ್ಲೋದಿಲ್ಲ, ಬಿಟ್ಟು ಬಿಡ್ತೇನೆ ಅಂತ, ಇದನ್ನು ನಾನು ಕೊಲ್ಲೋದಿಲ್ಲ. ಕಾರಣ ಒಂದು ದೇವತೆಗಳ ಮಾತು ಕೊಟ್ಟಿದ್ದೇನೆ, ಕೊಂದಾಯ್ತು ನಾನೀಗ, ಇಂದ ನಾನು ಇರಾಗೆಲ್ಲ ಹೊರಡ್ತೇನೆ ಅಂತ ಎದ್ದು ಹೊರಟೆ ಅಂತ ಬಿಟ್ಲಂತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತುಂಬ ಸಂಶಯ ಹುಟ್ಟತಕ್ಕಂಥ ಜಾಗಗಳು ಇವೆಲ್ಲ ಕೂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸುಮ್ಮನೆ ಮಹಾಭಾರತ ಕೇಳಿಬಿಟ್ರೆ ಅದಕ್ಕಿಂತ ಪಾಪ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಬರೀ ಮಹಾಭಾರತ ಕೇಳಿಬಿಟ್ರೆ ಭಾರಿ ಪಾಪ ಬರುತ್ತಂತೆ, ಸರಿಯಾದ ಮಹಾಭಾರತ ಕೇಳಿಬಿಟ್ರೆ ಭಾರಿ ಪುಣ್ಯ ಬರುತ್ತೆ. ಇವತ್ತು ಬರೀ ಮಹಾಭಾರತ ಕೇಳಿದ್ರೆ ಜಾಸ್ತಿ. ಇಷ್ಟು ಕೇಳಿ ಏನ್ ತಿಳ್ಕೊಂಡ್ಬಿಟ್ರು, ಗಂಗಾದೇವರೇ ಡೈವರ್ಸ್ ಮಾಡಿದ ಮೇಲೆ ನಾವ್ಯಾಕೆ ಮಾಡಬಾರದು, ಜರ ಅನ್ನಾಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಬಂದಾಗಲಿಲ್ಲ. ಈಗ ಫಸ್ಟ್ ಡೈವರ್ಸ್ ಕೇಸ್ ರೆಕಾರ್ಡೆಡ್ ಪುರಾಣ ಅಂದ್ರೆ ಗಂಗಾದೇವಿ ಇದೀನಿ. ಅದಕ್ಕಿಂತ ಮುಂಚೆ ಯಾರು ಹಾಗೆ ಮಾಡೇ ಇಲ್ಲ. ಗಂಗೆ ಪವಿತ್ರಳು, ಗಂಡನ ಬಿಟ್ಟು ಪವಿತ್ರಳಾಗೋದಾದ್ರೆ ನಾವು ಡೈವರ್ಸ್ ಮಾಡಿದ ಮೇಲೆ ನಮ್ಮ ಮರ್ಯಾದೆ ಏನು ಕಡಿಮೆ ಆಗೋದಿಲ್ಲ ಅನ್ನೋ ಭಾವನೆ ಜನಕ್ಕೆ ಬಂದುಬಿಡುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಹಾಭಾರತವನ್ನು ಸರಿಯಾಗಿ ಓದದೆ ಹೋದರೆ ಇಂಥ ಅಪಾಯ ಇದ್ದೇ ಇದೆ, ಸರಿಯಾಗಿ ಓದಿದರೆ ಈ ಸಮಸ್ಯೆ ಬರೋದಿಲ್ಲ. ಅಲ್ರಿ, ಏನು ಸರಿಯಾಗಿ ಓದಬೇಕು? ಆಚಾರ್ಯ ಹೇಳ್ತಾರೆ, ನಿಮ್ಮ ದೇವತೆಗಳ ರಹಸ್ಯ ಗೊತ್ತಿಲ್ಲ, ಅದು ಗೊತ್ತಿದ್ರೆ ಸಂಶಯ ಬರೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ರೆ ಸಂಶಯ ಬರೋದಿಲ್ಲ, ಅದಕ್ಕೆ ಶಾಸ್ತ್ರಾರ್ಥ ಅಂತ ಅದಕ್ಕೆ ಹೆಸರು. ಶಾಸ್ತ್ರಾರ್ಥ, ಬರೀ ಮನೆ ಹಾಲು ಇಟ್ಕೊಳ್ಳಿ, ಬೆಣ್ಣೆ ಆಗೋದಿಲ್ಲ, ಚೆನ್ನಾಗಿ ಕಾಯಿಸ್ಬೇಕು ಮೊದಲು ಅದನ್ನು, ಬೆಣ್ಣೆ ಆಗೋದಿಲ್ಲ, ಅದನ್ನು ಸ್ವಲ್ಪ ಹೆಪ್ಪಾಕ್ಬೇಕು ಒಳ್ಳೆ ಸಭೆ ಬಂದಾಗ. ಆ ಬೆಣ್ಣೆ ಆಗೋದಿಲ್ಲ, ಮೊಸರಾಗ್ತದೆ ಅಷ್ಟೇನೆ. ಆದರೂ ಕೂಡ ಬೆಣ್ಣೆ ಆಗಬೇಕಾದ್ರೆ ಆ ಕಡಿಬೇಕಾದ್ರೆ ಕೆನೆ ಮಾತ್ರ, ಆ ಸಮಯದಲ್ಲಿ ನಿಮಗೆ ಬೆಣ್ಣೆ ಸಿಗ್ತದೆ, ಸುಮ್ಮನೆ ಸಿಗೋದಿಲ್ಲ. ಶಾಸ್ತ್ರಾರ್ಥ ಅಂದ್ರೆ ಹಾಕಿ ಅದನ್ನು ಮಥನ ಮಾಡಿ 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 ನೋಡಬೇಕೇ ಹೊರತು ಸುಮ್ಮನೆ ನೋಡಿದ್ರೆ ಅರ್ಥ ಸಿಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಗಂಗೆ ಯಾತಕ್ಕೆ ಹಾಗೆ ಮಾಡಿರಲಿ ಗೊತ್ತಾ ಅಂತ ಹೇಳ್ತಾರೆ. ಗಂಗೆ ಏನು ಮಾಡ್ತಾ ಇದ್ದಾಳೆ? ತನ್ನ ಗಂಡನನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ. ಇದು ಗಂಡನ ಬಿಟ್ಟು ಹೋಗೋ ಕೇಸು ಮೇಲ್ನೋಟಕ್ಕಿದು, ನಿಜವಾಗ್ಲೂ ಗಂಡನ ಬಿಟ್ಟು ಹೋಗೋ ಕೇಸಲ್ಲ, ಹೊಸ ತತ್ವ ಹೇಳ್ತಕ್ಕಂಥ ಕಥೆ ಅಂತ ಹೇಳ್ತಾ ಇದ್ದ. ಏನು ತತ್ವ ಅಂದರೆ, ಅವಳು ಗಂಗೆ ಮೂಲ ರೂಪದಲ್ಲಿ ಹಾಗೆ ಬಂದಿದ್ದಾಳೆ, ಗಂಡ ವರುಣ ಸಂತನು ಹುಟ್ಟಿ ಬಂದಿದ್ದಾನೆ. ಶಾಸ್ತ್ರ ಹೇಳ್ತದೆ, ಗಂಗಾದೇವಿಗೆ ಇಷ್ಟೊತ್ತು ಕೂಡ ವರುಣ ವರುಣ ಅಂತ ಗೊತ್ತು, ತನ್ನ ಗಂಡ ವರುಣ ಅಂತ ಗೊತ್ತು, ಆದರೆ ತನ್ನ ಗಂಡನಿಗೆ ಅವಳು ಗಂಗೆ ಅಂತ ಗೊತ್ತಿಲ್ಲ. ಆಚಾರ್ಯ ಮೊದಲ ನಿಯಮ ಹೇಳ್ತಾ ಇದ್ದಾರೆ, ದೇವತೆಗಳು ತಾವು ಯಾರು ಅಂತ ಜಗತ್ತಿಗೆ ಗೊತ್ತಾದ ಮೇಲೆ ಅಲ್ಲಿ ವಾಸವನ್ನು ಮುಂದುವರಿಸಬಾರದು ಅಂತ ಹೇಳಿದ್ದಾರೆ. ನಧರ್ಮೋ ದೇವತಾನಾಂ ಹಿ ಜ್ಞಾತವಾಸ ಚಿರಂ ಋಷು. ಇಂಥ ದೇವತೆ ಅಂತ ತಮ್ಮ ಪರಿಚಯ ಉಳಿದವರಿಗಾಯ್ತು ಅಂದರೆ ಅವರೇ ವಾಸ ಮಾಡಬಾರದು, ದೇಹ ಬಿಟ್ಟು ಹೋಗಿಬಿಡಬೇಕು ಅಂತ ಹೇಳ್ತಾರೆ. ನಮ್ಮ ಜನ ಗೊತ್ತೇ ಇಲ್ಲ, ಅದು ಒಂದು ಮನೆ ಬಂದ್ಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ. ನಾವು ವಿಜಯರಾಯರ ಅವತಾರ ಅಂತ ಬಂದ್ಬಿಡ್ತಾನೆ ಪುಣ್ಯಾತ್ಮ, ನಾ ಜಗನ್ನಾಥಾಸರ ಅವತಾರ, ಏಕಾದಶಿ ಊಟ ಮಾಡ್ಕೊಂಡು ಬಂದಿರ್ತಾನೆ ಪಾಪ. ಜಗನ್ನಾಥಾಸರ ಅವತಾರ ಪುಣ್ಯಾತ್ಮ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಆಚಾರ್ಯ ಬೇರೆಡ್ ಹೊತ್ತುಣ್ಣೂತ ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ ನಗುತ ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಟ ನಾನು. ಇಷ್ಟು ದೊಡ್ಡ ಶಾಸ್ತ್ರ ಹೇಳಿದರು ಜಗನ್ನಾಥದಾಸರು. ಇವನು ಏನು ಗೊತ್ತಿಲ್ಲ, ಜಗನ್ನಾಥದಾಸರು ದೊಡ್ಡವರು ಅಂತ ಕೇಳಿಬಿಟ್ಟ, ಹರಿಕದಾಸ ಬರೆದವರಂತ ಗೊತ್ತಾಗ್ಬಿಡ್ತು, ತುಲಾಭಾರ ಮಾಡಿದ್ರೆ ಮಾಡ್ಬೋದು ಅಂತ ತಿಳ್ಕೊಂಡ, ನಾನೇ ಗಣೇಶ ಜಗನ್ನಾಥದಾಸರು ಬಂದೇ ಬಿಡ್ತಾರೆ ಪುಣ್ಯ. ಬಂದು ಗಂಟೆ ಗಂಟೆ ಮಾತಾಡಿ ಸ್ವಲ್ಪ 10 ರೂಪಾಯಿ ಸಾಲ ಕೊಡ್ತಾರೆ ಅದಕ್ಕೆ. ಆದಮೇಲೆ ಜೊತೆಗೆ ಗಣೇಶ ಜಗನ್ನಾಥದಾಸರು ಯೋಗ್ಯತೆ ಗೊತ್ತಾ ಇವ್ರಿಗೆ ಏನಾದರೂ ಕೂಡ. ಇವತ್ತು 100ಕ್ಕೆ 94 ಜನ ಶಾಸ್ತ್ರ ಬಿಟ್ಟವರು, ಓದಿದ್ರೆ 90 ಜನ ಮಿಸ್ಗೈಡ್ ಮಾಡ್ತಕ್ಕಂಥವ್ರು. ನಾನು ಅಂಥ ಅವತಾರ ಅಷ್ಟು ಹೇಳಿದ್ರೆ ಪುಣ್ಯ, ನಿಮ್ಮ ಅವತಾರ ಹೇಳ್ತೀನಿ ನಾನು ಅಂತ ಬರ್ತಾರೆ. ಅದ ಬೇರೆ ಜೊತೆಗೆ ನೀವ್ಯಾವ ದೇವತೆ ಅವತಾರ ಹೇಳ್ತಾರೆ ಅಂತ, ಏನು ರಾಕ್ಷಸ ಇರಬೇಕು ಇವ್ರು ಅವತಾರ.